we are going to pray for two children now.
ಈಗ ನಾವು ಇಬ್ಬರು ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದೇವೆ.
Many of us have children.
ಅನೇಕರು ನಾವು ಮಕ್ಕಳನ್ನ ಹೊಂದಿಕೊಂಡಿದ್ದೇವೆ.
Many of us have children and we want to just think about our responsibility as parents.
ನಾವು ಪೋಷಕರಾಗಿದ್ದುಕೊಂಡು ಮಕ್ಕಳನ್ನ ಹೊಂದಿಕೊಂಡಿರುವಾಗ ಪೋಷಕರ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡೋಣ.
Because it is a big treasure God has given us.
ಯಾಕಂದ್ರೆ ದೇವರು ನಮಗೆ ಕೊಟ್ಟಿರುವಂತಹ ದೊಡ್ಡ ನಿಧಿ ಇದಾಗಿದೆ.
And there is a purpose with which God gives us children.
ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದರ ಹಿಂದೆ ಒಂದು ಉದ್ದೇಶವಿದೆ.
Turn to Psalm 127.
ಕೀರ್ತನೆಗಳು 127ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿರಿ.
Psalm 127.
ಕೀರ್ತನೆಗಳು 127.
Verse 3.
ಮೂರನೇ ವಚನ.
Children are a gift of the Lord.
ಮಕ್ಕಳು ದೇವರ ಬಹುಮಾನವಾಗಿದ್ದಾರೆ ಎಂಬುದಾಗಿದೆ ಇಲ್ಲಿ.
Why did God give you this gift?
ಯಾಕೆ ದೇವರು ನಿಮಗೆ ಈ ಬಹುಮಾನವನ್ನು ಕೊಟ್ಟಿದ್ದಾರೆ?
That's important to understand.
ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹುಮುಖ್ಯ.
That is a well-known verse.
ಅದು ತುಂಬಾ ಗೊತ್ತಿರುವಂತ ವಚನ.
Children are a gift of the Lord. And if I ask any parent here, is your child a gift from the Lord? They say yes.
ಮಕ್ಕಳು ದೇವರ ಬಹುಮಾನವಾಗಿದ್ದಾರೆ. ಇಲ್ಲಿ ಕೂತಿರುವಂತ ಪೋಷಕರ ಬಳಿ ಹೋಗಿ ಕೇಳ್ರಿ, ಎಲ್ಲರೂ ಹೌದು ಅನ್ನುತ್ತಾರೆ.
Because there are other parents who don't have children.
ಯಾಕಂದ್ರೆ ಬೇರೆ ಪೋಷಕರಿಗೆ ಮಕ್ಕಳು ಇಲ್ಲ.
Yeah, they are married, they have no children.
ಅವರು ಮದುವೆ ಆಗಿದ್ದಾರೆ, ಆದರೆ ಮಕ್ಕಳಾಗಿಲ್ಲ ಅವರಿಗೆ.
So your children are a gift.
ಹಾಗಾಗಿ ನಿಮ್ಮ ಮಕ್ಕಳು ಬಹುಮಾನವಾಗಿದ್ದಾರೆ.
But it also says here.
ಹಾಗೂ ಇನ್ನು ಈ ರೀತಿಯಾಗಿ ಹೇಳುತ್ತಿಲ್ಲ.
Children are like verse 4, like the arrows in the hand of a warrior.
ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಯೌವನದ ಮಕ್ಕಳು ಪರಾಕ್ರಮಶಾಲಿಯ ಕೈಯಲ್ಲಿ ಬಾಣಗಳು ಹೇಗೋ ಹಾಗೆ ಎಂಬುದಾಗಿ.
That many people don't know.
ಅದು ಅನೇಕರಿಗೆ ಗೊತ್ತಿಲ್ಲ.
In the olden days we used to fight with bows and arrows.
ಹಳೆ ದಿನಗಳಲ್ಲಿ ಬಿಲ್ಲು ಬಾಣಗಳಿಂದ ಯುದ್ಧ ಮಾಡ್ತಾ ಇದ್ರು ಅಥವಾ ಹೋರಾಟ ಮಾಡ್ತಾ ಇದ್ರು.
Enemies come, they get their arrows ready.
ವೈರಿಗಳು ಬಂದಾಗ ಬಾಣವನ್ನ ಸಿದ್ಧವಾಗಿಟ್ಟುಕೊಳ್ತಾ ಇದ್ರು.
Pull the string and fire the arrow.
ಆ ಬಾಣವನ್ನ ಎಳೆದು ಗಾಳಿಯಲ್ಲಿ ತೇಲಿ ಬಿಡ್ತಾ ಇದ್ರು.
So it says your children are like these arrows.
ಹಾಗಾಗಿ ಮಕ್ಕಳು ಬಾಣದ ರೀತಿಯಲ್ಲಿದ್ದಾರೆ ಎಂಬುದಾಗಿ ಇಲ್ಲಿ ಹೇಳುತ್ತೆ.
You will have them in your home for 18-20 years.
ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ 18-20 ವಯಸ್ಸಿನವರೆಗೆ ಇರಬಹುದು.
25 years maybe.
25 ವರ್ಷನೂ ಕೂಡ ಇರಬಹುದು.
In all those years you must keep pulling the string.
ಎಲ್ಲಾ ವರ್ಷಗಳಲ್ಲಿ ಈ ಬಾಣಗಳನ್ನು ಎಳೆದು ಬಿಡ್ತಾ ಇರಬೇಕು ನೀವು ಯಾವಾಗಲೂ.
And make this arrow go really fast.
ಆಗ ಆ ಬಾಣಗಳು ನಿಜವಾಗಿಯೂ ವೇಗವನ್ನು ಪಡೆದುಕೊಳ್ಳುತ್ತವೆ.
Not here or there or anywhere in the direction of the enemy.
ಅಲ್ಲಿ ಇಲ್ಲಿ ಬಾಣವನ್ನು ಬಿಡೋದಲ್ಲ, ವೈರಿ ಯಾವ ದಿಕ್ಕಿನಲ್ಲಿ ನಿಂತಿರ್ತಾನಲ್ಲ ಆ ದಿಕ್ಕಿನ ಕಡೆಗೆ ಬಿಡಬೇಕು.
One day they leave the home.
ಒಂದು ದಿನ ಅವರು ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೋದಾಗ,
they get married.
ಮದುವೆಯಾದಾಗ,
or they go away to work.
ಅಥವಾ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋದಾಗ,
you release them.
ಅವರನ್ನು ಬಿಡುಗಡೆಗೊಳಿಸಬೇಕು ನೀವು.
And they must go fight the devil for the rest of their life.
ತಮ್ಮ ಜೀವಿತದ ಮಿಕ್ಕ ದಿನಗಳಲ್ಲಿ ಸೈತಾನನ ವಿರುದ್ಧ ಹೋರಾಡುವವರಾಗಿರಬೇಕು ಅವರು.
That's the enemy for which we must train our children to fight.
ಆ ವೈರಿಯ ವಿರುದ್ಧವಾಗಿ ಹೋರಾಡುವಂತೆ ನಿಮ್ಮ ಮಕ್ಕಳನ್ನು ತರಬೇತುಗೊಳಿಸಬೇಕು ನೀವು.
Such a man, verse 5, will never be ashamed.
ಅಂತಹ ಮನುಷ್ಯನು ನಾಚಿಕೆ ಪಡೋನು ಎಂಬುದಾಗಿ ಐದನೇ ವಚನ ಹೇಳುತ್ತಿಲ್ಲಿ.
If you got one child, two children, five children,
ನೀವು ಒಂದು ಎರಡು ಅಥವಾ ಐದು ಮಕ್ಕಳನ್ನು ಹೊಂದಿಕೊಂಡಿರಬಹುದು.
You must train them like arrows.
ಅವರನ್ನು ಬಾಣಗಳ ರೀತಿಯಲ್ಲಿ ತರಬೇತುಗೊಳಿಸಬೇಕು.
That means train them to fight the devil from childhood.
ಅದರ ಅರ್ಥ ಸೈತಾನನ ವಿರುದ್ಧ ಹೋರಾಡುವಂತೆ ಚಿಕ್ಕಂದಿನಿಂದಲೇ ಅವರಿಗೆ ತರಬೇತುಗೊಳಿಸಬೇಕು.
Fight against all the evil habits in the human race.
ಮಾನವನ ಓಟದಲ್ಲಿ ಬರುವಂತಹ ಎಲ್ಲಾ ಕೆಟ್ಟ ಹವ್ಯಾಸಗಳ ವಿರುದ್ಧ ಹೋರಾಡುವಂತೆ ತರಬೇತುಗೊಳಿಸಬೇಕು.
Train them from childhood to behave like Jesus Christ.
ಯೇಸು ಕ್ರಿಸ್ತನ ರೀತಿಯಲ್ಲಿ ಮನೋಭಾವವನ್ನು ಇಟ್ಟುಕೊಳ್ಳುವಂತೆ ನಿಮ್ಮ ಮಕ್ಕಳನ್ನ ಚಿಕ್ಕಂದಿನಿಂದಲೇ ತರಬೇತುಗೊಳಿಸಿ. ನನ್ನ ಮಕ್ಕಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ
I used to tell them like this.
ನಾನು ಅವರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದೆ.
See, Jesus also one day was 10-11 years old and going to school.
ಯೇಸು ಸ್ವಾಮಿ ಕೂಡ ಒಂದು ದಿನ 10-12 ವರ್ಷ ವಯಸ್ಸಿನವರಾಗಿ ಶಾಲೆಗೆ ಹೋಗ್ತಿರಬಹುದು.
He had to study in a school like everybody else.
ಅವರು ಕೂಡ ಎಲ್ಲರ ರೀತಿ ವಿದ್ಯಾಭ್ಯಾಸ ಮಾಡ್ತಿದ್ರು.
How do you think Jesus behaved in the school?
ಶಾಲೆಯಲ್ಲಿ ಯೇಸು ಹೇಗೆ ನಡೆದುಕೊಳ್ತಾ ಇದ್ರು ಎಂಬುದಾಗಿ ನೀವು ಯೋಚನೆ ಮಾಡ್ತೀರಿ ಅಂತ ಕೇಳುವಾಗ,
He rebelled against the teachers and make fun of the teachers behind their back.
ಯೇಸು ಸ್ವಾಮಿ ಶಿಕ್ಷಕರ ವಿರುದ್ಧ ಸಿಡಿದೆದ್ದು ಶಿಕ್ಷಕರ ಹಿಂದೆ ಹೋಗಿ ಅವರ ಬಗ್ಗೆ ಅಪಹಾಸ್ಯ ಮಾಡ್ತಿದ್ರ? ಇಲ್ಲ.
Then you also must not join all the other students and argue with the teacher and make fun of the teacher.
ಶಿಕ್ಷಕರೊಟ್ಟಿಗೆ ವಾಗ್ವಾದ ಕಿಳಿದು ಅವರನ್ನು ಅಪಹಾಸ್ಯ ಮಾಡುವಂತವರೊಟ್ಟಿಗೆ ನೀವು ಕೂಡ ಸೇರಿಕೊಳ್ಳಬಾರದಾಗ.
And I said, if Jesus went to school, which type of friends will he choose?
ಯೇಸು ಸ್ವಾಮಿ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಎಂತಹ ಸ್ನೇಹಿತರನ್ನು ಆರಿಸಿಕೊಳ್ಳುತ್ತಿದ್ದರು?
In a class if there are 30-40 children, you can't be friends with everybody.
ನಿಮ್ಮ ಶಾಲೆಯಲ್ಲಿ 30-40 ವಿದ್ಯಾರ್ಥಿಗಳು ಇದ್ದರು ಅಂದ್ರೆ ಎಲ್ಲರೊಟ್ಟಿಗೂ ಸ್ನೇಹವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ.
All our children have some special friends.
ಎಲ್ಲಾ ಮಕ್ಕಳಿಗೂ ವಿಶೇಷ ಸ್ನೇಹಿತರು ಅಂತ ಇರ್ತಾರೆ.
Jesus also had some special friends.
ಯೇಸು ಸ್ವಾಮಿಗೂ ಕೂಡ ವಿಶೇಷ ಸ್ನೇಹಿತರು ಅಂತ ಇದ್ದರು.
Who did he choose to be his to be friendly with?
ತಮ್ಮೊಟ್ಟಿಗೆ ಸ್ನೇಹದಂದಿರಲು ಯೇಸು ಸ್ವಾಮಿ ಯಾರನ್ನು ಆಯ್ಕೆ ಮಾಡಿಕೊಂಡ್ರು? ಹಾಗಾದ್ರೆ
ಯೇಸು
ಸ್ವಾಮಿ ಯಾರಾದರೂ ಶ್ರೀಮಂತ ಮಕ್ಕಳಿದ್ದಾರೆ ಎಂಬುದಾಗಿ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ನೋಡಿದ್ರ, ಅವರಿಂದ ಚಾಕ್ಲೇಟ್ ಅಥವಾ ಸಿಹಿಯನ್ನ ಪಡೆದುಕೊಳ್ಳಬಹುದು ಅಂತ ಯೋಚನೆ ಮಾಡಿದ್ರ? ಯೇಸು ಸ್ವಾಮಿ ಆ ರೀತಿಯಾಗಿ ಸ್ನೇಹಿತರನ್ನ ಆಯ್ಕೆ ಮಾಡಿಕೊಂಡಿಲ್ಲ.
ಹಿ ನೆವರ್ ಜಾಯಿನ್ಡ್ ವಿತ್ ಅದರ್ ಫ್ರೆಂಡ್ಸ್ ಹೂ ಹ್ಯಾಡ್ ಬ್ಯಾಡ್ ಹ್ಯಾಬಿಟ್ಸ್.
ಕೆಟ್ಟ ಹವ್ಯಾಸವನ್ನು ಹೊಂದಿರುವಂತವರೊಟ್ಟಿಗೆ ಸ್ನೇಹವನ್ನ ಯೇಸು ಸಂಪಾದನೆ ಮಾಡಲಿಲ್ಲ.
He would look for some child who is weak.
ಯಾರು ಬಲಹೀನ ವಿದ್ಯಾರ್ಥಿ ಇದ್ರಲ್ಲ ಅಂತವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಯೇಸು ಸ್ವಾಮಿ ಒಂದು ವೇಳೆ ಅಶಕ್ತ ಅಥವಾ ಅಂಗವಿಕಲ ಸ್ನೇಹಿತರನ್ನ ಹುಡುಕ್ತಿದ್ದಿರಬಹುದು.
ಆರ್ ಸಮ್ ಅದರ್ ಚೈಲ್ಡ್ ಹೂ ಇಸ್ ಸ್ಟಟರಿಂಗ್ ಅಂಡ್ ಸ್ಟ್ಯಾಮರಿಂಗ್.
ಮಾತನಾಡುವಾಗ ತೊದಲುತ್ತಿದ್ದ ಮತ್ತು ಕಷ್ಟಪಡುತ್ತಿದ್ದ ವಿದ್ಯಾರ್ಥಿಯನ್ನ ಯೇಸು ಸ್ವಾಮಿ ಆಯ್ಕೆ ಮಾಡಿಕೊಳ್ತಿದ್ರು.
ಚೈಲ್ಡ್ ಹೂ ಇಸ್ ವೆರಿ ಪೂರ್ ಇನ್ ಅರಿಥ್ಮೆಟಿಕ್ ಆರ್ ಸ್ಟಡೀಸ್.
ವಿದ್ಯಾಭ್ಯಾಸದಲ್ಲಿ ಕಳಪೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಯನ್ನು ಯೇಸು ಸ್ವಾಮಿ ಸ್ನೇಹಿತನನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ರು. ಯೇಸು ಸ್ವಾಮಿ ಅಂತವರೊಟ್ಟಿಗೆ ಸ್ನೇಹತ್ವವನ್ನು ಸಂಪಾದನೆ ಮಾಡುತ್ತಿದ್ರು ಸಹಾಯ ಮಾಡಲು.
I told my children,
ನಾನು ನನ್ನ ಮಕ್ಕಳಿಗೆ ಈ ರೀತಿ ಹೇಳ್ತಿದ್ದೆ,
you go to school,
ನೀವು ಶಾಲೆಗೆ ಹೋಗ್ತೀರಿ,
be like Jesus,
ಯೇಸುವಿನ ರೀತಿಯಲ್ಲಿರಿ,
try and make friends with such children,
ಅಂತಹ ಮಕ್ಕಳೊಟ್ಟಿಗೆ ಸ್ನೇಹವನ್ನು ಸಂಪಾದನೆ ಮಾಡ್ರಿ ಅಂತ ಹೇಳ್ತಿದ್ದೆ, ಅವರಿಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳುತ್ತಿದ್ದೆ.
In childhood, if you try to become like Jesus,
chikkandininda neevu yesu swami reethi iralu prayatna maduvaga,
one day when you grow up,
ondu dina neevu beladaga,
you can become like Jesus and preach like Jesus.
Aga yesu ina reethiyalli neevu aagthiri mattu avarantiya prasanga maartire embada helide nanu.
You can't preach.
Neevu 10ne vayassinalli iruvaga prasanga madalu aagodilla.
You can be a school boy like Jesus was.
Yesu iddanta reethiyalle neevu shala vidyarthi aagirthiri
aste. Good to others and help others.
Mattu obrige olleyavaragi sahaya maduvaragirbeku neevu
anta. All of us can teach our children. They may not be good and come, they may not come first in the class, but they can learn to behave nicely to
ನಮ್ಮ ಮಕ್ಕಳು ಶಾಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸದೇ ಇರಬಹುದು, ಆದ್ರೆ ಮತ್ತೊಬ್ಬರೊಟ್ಟಿಗೆ ಕ್ರಮವಾಗಿ ಅಥವಾ ಸರಿಯಾಗಿ ನಡೆದುಕೊಳ್ಳುವಂತೆ ಅವರಿಗೆ ಕಲಿಸಬೇಕು. ಯೇಸು ಒಂದು ದಿನ ಸೈತಾನನೊಟ್ಟಿಗೆ ಹೋರಾಡಿದ ಹಾಗೆ ನಿಮ್ಮ ಮಕ್ಕಳು ಹೋರಾಡುವವರಾಗಿರ್ತಾರೆ.
ರಿಮೆಂಬರ್, ಚಿಲ್ಡ್ರನ್ ಆರ್ ದಿ ಗಿಫ್ಟ್ ಆಫ್ ದಿ ಲಾರ್ಡ್.
ನೆನಪಿಡ್ರಿ, ನಿಮ್ಮ ಮಕ್ಕಳು ದೇವರ ಬಹುಮಾನವಾಗಿದ್ದಾರೆ. ಆದರೆ ನೀವು ಸೈತಾನನ ವಿರುದ್ಧವಾಗಿ ಹೋರಾಡುವಂತೆ ನಿಮ್ಮ ಮಕ್ಕಳನ್ನ ಬಾಣವಾಗಿ ತರಬೇತುಗೊಳಿಸಬೇಕು. ಚಿಕ್ಕಂದಿನಿಂದಲೇ ಸರಿಯಾದ ರೀತಿಯಲ್ಲಿ ಯೇಸುವನ್ನು ಹಿಂಬಾಲಿಸಲು ಕಲಿಸಿರಿ ಅವರಿಗೆ.
ಇಟ್ಸ್ ಎ ವಂಡರ್ಫುಲ್ ಥಿಂಗ್ ದಟ್ ಗಾಡ್ ಗಿವ್ಸ್ ಅಸ್ ಚಿಲ್ಡ್ರನ್.
ದೇವರು ನಮಗೆ ಮಕ್ಕಳನ್ನ ಕೊಟ್ಟಿರುವಂತದ್ದು ಅದ್ಭುತವಾದ ಸಂಗತಿನೇ ಸರಿ.
ವಿ ವಾಂಟ್ ಎವ್ರಿ ಜನರೇಷನ್ ಟು ಪ್ರೊಡ್ಯೂಸ್ ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್.
ಯಾಕಂದರೆ ಪ್ರತಿಯೊಂದು ಸಂತಾನವು ಮುಂಬರುವಂತ ಜನಾಂಗವು ಯೇಸುವಿನ ಶಿಷ್ಯಂದರಾಗಿ ಹೊರಹೊಮ್ಮಬೇಕು. ಒಂದು ಸಂತತಿಯಿಂದ ಮತ್ತೊಂದು ಸಂತತಿಯು ಸಭೆಯಲ್ಲಿ ಯೇಸುವಿನ ಶಿಷ್ಯಂದರಾಗಿರಬೇಕು. ನಾವೆಲ್ಲರೂ ಒಂದು ದಿನ ಶಿಶುಗಳಂತೆ ಇದ್ದೆವು.
My parents prayed for me.
ನನ್ನ ಪೋಷಕರು ನನಗಾಗಿ ಪ್ರಾರ್ಥಿಸಿದರು.
When I was 2 months old,
ನಾನು 2 ತಿಂಗಳ ಮಗುವಾಗಿದ್ದಾಗ
one servant of God took me.
ಒಬ್ಬ ದೈವಿಕ ಮನುಷ್ಯರು ನನ್ನನ್ನು ಎತ್ತಿಕೊಂಡು
His name was Brother Bhakt Singh.
ಅವರ ಹೆಸರು ಭಕ್ತ ಸಿಂಗ್ ಎಂಬುದಾಗಿ.
He took me in his arms.
ಅವರು ತಮ್ಮ ತೋಳಿನಲ್ಲಿ ನನ್ನ ಎತ್ತಿಕೊಂಡು
1939 ಇಸವಿಯಲ್ಲಿ
ನನ್ನ ಮೇಲೆ ಹಸ್ತವನ್ನಿಟ್ಟರು, ಪ್ರಾರ್ಥನೆ ಮಾಡಿದರು.
ಫಾದರ್ ಹೆಲ್ಪ್ ಹಿಮ್ ಟು ಗ್ರೋ ಅಪ್ ಟು ಬಿ ಯುವರ್ ಸರ್ವೆಂಟ್.
ತಂದೆಯೇ ಈ ಮಗುವು ನಿನ್ನ ಸೇವಕನಾಗುವಂತೆ ಸಹಾಯ ಮಾಡು ಎಂಬುದಾಗಿ ಹೇಳಿದ್ರು.
ಮೈ ಫಾದರ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್.
ನನ್ನ ತಂದೆಯು ಆಗ ಅರ್ಥ ಮಾಡಿಕೊಳ್ಳಲಿಲ್ಲ ಸರಿಯಾಗಿ.
ಲೇಟರ್ ಆನ್ when I decided to serve, then my father understood.
ನಂತರದಲ್ಲಿ ನಾನು ಸೇವೆ ಮಾಡಲು ಬಯಸಿದಾಗ ನನ್ನ ತಂದೆ ಆಗ ಅರ್ಥ ಮಾಡಿಕೊಂಡ್ರು. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ.
All fathers must lay their hands on their children.
ಎಲ್ಲಾ ತಂದೆಯಂದಿರು ತಮ್ಮ ಮಕ್ಕಳ ಮೇಲೆ ಹಸ್ತವನ್ನಿಡಬೇಕು. ಮತ್ತು ತಾಯಿ ಕೂಡ.
Lord, please bring up our children to be disciples of Jesus.
ಯೇಸುವಿನ ಶಿಷ್ಯಂದರಾಗುವಂತೆ ನಮ್ಮ ಮಕ್ಕಳನ್ನು ಬೆಳೆಸು ಎಂಬುದಾಗಿ ಹೇಳಬೇಕು.
I've done that for all my 4 children.
ನನ್ನ ಎಲ್ಲಾ 4 ಮಕ್ಕಳಿಗೆ ಅದನ್ನೇ ಮಾಡಿದ್ ನಾನು.
Even now they are grown up, I lay hands on them and pray.
ಈಗ ಅವರು ಬೆಳೆದಿದ್ದಾರೆ, ಅವರ ಮೇಲೆ ಕೈಯನ್ನಿಟ್ಟು ಪ್ರಾರ್ಥನೆ ಕೂಡ ಮಾಡ್ತೇನೆ ಈಗ.
That's a great thing to bless your children like that.
ನಿಮ್ಮ ಮಕ್ಕಳನ್ನು ಆ ರೀತಿ ಆಶೀರ್ವದಿಸುವಂತದ್ದು ಅದ್ಭುತ ಸಂಗತಿ.
You are the head of the home, you must do that for your children.
ನೀವು ನಿಮ್ಮ ಮನೆಗೆ ಶಿರಸ್ಸಾಗಿದ್ದೀರಿ, ನಿಮ್ಮ ಮಕ್ಕಳಿಗೆ ಆ ರೀತಿ ಮಾಡಲೇಬೇಕು ನೀವು.
It's a big responsibility.
ಅದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ.
It's more important to pray for your children than all the other things you do for them.
ನಿಮ್ಮ ಮಕ್ಕಳಿಗಾಗಿ ಏನೋ ಒಂದನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡುವಂತದ್ದು ದೊಡ್ಡ ಸಂಗತಿಯೇ ಸರಿ.
Don't worry if you can't get new clothes for your children.
ನಿಮ್ಮ ಮಕ್ಕಳಿಗಾಗಿ ಹೊಸ ಬಟ್ಟೆ ಖರೀದಿಸಲು ಆಗಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ.
I remember when we were first married, we were poor, we could not always buy new clothes for our
children. ನನಗಿನ್ನೂ ನೆನಪಿದೆ, ನಾವು ಮದುವೆ ಆದ ಹೊಸದರಲ್ಲಿ ನಮ್ಮ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತಂದುಕೊಡಲು ಆಗುತ್ತಿರಲಿಲ್ಲ ನಮ್ಮ ಕೈಲಿ, ಅಷ್ಟು ಬಡವರಾಗಿದ್ವಿ ನಾವು. ಅವರು ತಮ್ಮ ಹಿರಿಯ ಸಹೋದರರು ಹಾಕುತ್ತಿದ್ದಂತಹ ಬಟ್ಟೆಗಳನ್ನ ಹಾಕ್ತಾ ಇದ್ರು, ಅದು ಪರವಾಗಿಲ್ಲ. ನಾನು ಹೇಳ್ದ ಅದು ಮುಖ್ಯ ಅಲ್ಲ ಅಂತ. ನನ್ನ ಮಕ್ಕಳು ಯೇಸುವನ್ನು ಹಿಂಬಾಲಿಸಬೇಕು. ಹಾಗಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ನಮಗಿರುವಂತಹ ದೊಡ್ಡ ಜವಾಬ್ದಾರಿ ಅದೇ ಆಗಿದೆ.